ಇದೆ. ಇಷ್ಟೇ ವಾಕ್ಯ ಎಲ್ಲಿದೆಯೋ ಅದು ಗೀತಾ ಭಗವದ್ಗೀತಾ ಶ್ಲೋಕ. ಮುಂದಿನ ಭಗವದ್ಗೀತಾ ಅಲ್ಲ ಅದು, ಅಗ್ನಿಪುರಾಣದ್ದು ಅದು. ಎರಡು ಜಾಯಿನ್ ಮಾಡ್ತಾರೆ. ವಿಷ್ಣು ಭಕ್ತಿ ಪರೋ ದೈವೋ ವಿಪರೀತಸ್ತಥಾ ಸುರಃ ಸರ್ವ ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತಚಿತ್ ಸರ್ವೇ ವಿಷೇಧೇ ಶಾಸ್ಯುಃ ಚೇತಯೋರೇವ ಕಿಂಕರಾಹ. ಇದು ಯಾವ ಪ್ರಶ್ನೆಗೆ ಉತ್ತರ ಅಂದರೆ, ಇಷ್ಟೆಲ್ಲ ಇದೆ ಮತ್ತು ಯಾಕೆ ಎಲ್ಲರೂ ಒಂದೇ ರೀತಿ ಇಲ್ಲ ಅಂದರೆ, ಶ್ರೀವರ ಸ್ವರೂಪದಲ್ಲೇ ಒಂದು ರೀತಿ ಇಲ್ಲ, ದೇಹದಲ್ಲಿ ಒಂದು ರೀತಿ ಇಲ್ಲ ಅಂತ ನಮ್ಗೆ ಗೊತ್ತಾಗಿ. ಇದು ಗೊತ್ತು, ಎಲ್ಲರಿಗೂ ಗೊತ್ತೀಗ. ಎಲ್ಲರೂ ಕೂಡ ಫಿಸಿಕಲಿ ಒಂದೇ ರೀತಿ ಇಲ್ಲ, ಅಪಿಯರೆನ್ಸಲ್ಲಿ ಎಲ್ಲರಿಗೂ ಗೊತ್ತಿದೆ. ಸ್ವರೂಪದಲ್ಲೂ ಕೂಡ ಒಂದೇ ರೀತಿ ಇಲ್ಲ. ಒಂದೇ ರೀತಿಯಲ್ಲಿ ಎರಡು ಭಾಗ, ಒಳ್ಳೆ ರೀತಿಯಲ್ಲಿ ತಾರತಮ್ಯ, ಕೆಟ್ಟ ರೀತಿ ಅದರಲ್ಲಿ ತಾರತಮ್ಯ. ದೇರ್ಫೋರ್ ದೋ ಭೂತ ಸರ್ಗೌ. ಕೆಟ್ಟವರಲ್ಲೂ ಕೂಡ ಸ್ವಲ್ಪ ಕೆಟ್ಟವನು, ಭಾರಿ ಕೆಟ್ಟವನು, ಒಮ್ಮೊಮ್ಮೆ ಕೆಟ್ಟವನು, ಅನೇಕ ವೆರೈಟಿ ಇರ್ತದೆ. ಇಲ್ಲಿ ಭೂತಗಳ ಸೃಷ್ಟಿ ಸ್ವರೂಪ, ಸರ್ಗ ಸ್ವರೂಪ ಅಂತ ಅರ್ಥ. ಜೀವರ ಸ್ವರೂಪ ಎರಡು ವಿಧ, ಒಂದು ದೈವ, ಇನ್ನೊಂದು ಆಸುರ. ಇದು ಡಿವೈನ್, ಅದು ಡೆಮನಿಕ್. ಇದು ಡಿವೈನ್ ಆಗಿದ್ದರೆ ದೇವ ಸ್ವಭಾವ, ಇದು ಆಸುರ ಸ್ವಭಾವ. ಇನ್ನು ಬಿಟ್ವೀನ್ ರಾಜಸ್ವಭಾವ, ಮೂರಿದೆ. ಯಾತಕ್ಕೆ ಎರಡು ಹೇಳಿದ ಅಂತ ಕೇಳಿದರೆ, ಎಕ್ಸಾಕ್ಟ್ಲಿ ಆಪೋಸಿಟ್ ಹೇಳೋದಕ್ಕೆ ಎರಡು ಹೇಳಿದ್ದು. ವಿಷ್ಣು ಭಕ್ತಿ ಪರೋ ದೇವೋ, ನಾವು ಹೇಗೆ ಗುರುತಿಡಬೇಕು ಇದು ದೈವಿ ಸಂಪತ್ತು, ಇದು ಆಸರಿ ಸಂಪತ್ತು ಅಂತ ಹೇಗೆ ಗುರುತಿಡಬೇಕು? ಅದು ಭಗವದ್ಗೀತೆ 16ನೇ ಅಧ್ಯಾಯ ಏನು ಮಾಡಿದೆ? ಓ ಲಿಸ್ಟ್ ಕೊಟ್ಟಿದೆ. ಅಹೋ ಎಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದೊಡ್ಡ ಲಿಸ್ಟ್ ಕೊಟ್ಟಿದೆ. ಅದು ಅವರಿಗೆ ದಂಭೋ ದರ್ಪೋ ಅಭಿಮಾನಸ್ಥ ಅಂತ ಅವ್ರಿಗೆ ಕೊಟ್ಟಿದೆ. ಅಂದರೆ 16 ಗುಣ ಹೇಳಿದ್ದಾರೆ, ಇದಕ್ಕೊಂದು 10, ಅದಕ್ಕೊಂದು 10, ಆ ಥರ ಹೇಳಿದ್ದಾರೆ. ಆಚಾರ್ಯ ಏನು ಮಾಡ್ತಾರೆ ಈಗ ಅಗ್ನಿಪುರಾಣದಲ್ಲಿ? ಮೋಸ್ಟ್ ಇಂಪಾರ್ಟೆಂಟ್, ಒಂದು ವೆರಿ ವೆರಿ ಇಂಪಾರ್ಟೆಂಟ್, 10 ಹುಡುಕೋದು ಬೇಡ, ಒಂದು ಹುಡುಕಿದ್ರೆ ಸಾಕು. ಯಾವುದದು? ವಿಷ್ಣು ಭಕ್ತಿ ಪರಹ ದೈವ ವಿಪರೀತ ತಥಾಸುರ. ವಿಷ್ಣು ಭಕ್ತಿ ನಮ್ಮಲ್ಲಿ ಒಂದೇ, ಆ ಪೇಟ್ರಿಯಾಟ್. ದೇಶದಲ್ಲೆಲ್ಲಕ್ಕೇನವನು ಪೂರ್ತಿ ಫಿಟ್ ಅವನು. ಯಾತಕ್ಕೆ ಒಂದು ಗುಣ ಇದೆ, ಏನದು? ಪೇಟ್ರಿಯಾಟ್. ಅದೊಂದು ಆಗಿಬಿಟ್ರೆ ಸಾಕು. ದೇಶಭಕ್ತಿ ಎಂಬುದು ದೇಶದಲ್ಲಿ ಅರ್ಹತೆ ಕೊಡ ಹಾಕೆ, ವಿಷ್ಣು ಭಕ್ತಿ ಅನ್ನೋದು ದೈವಿ ಸಂಪತ್ತಿನ ಏನು ಹೇಳಬೇಕು ಅದಕ್ಕೆ ಬೇಸಿಕ್ ಮೇನ್ ಕ್ಯಾರೆಕ್ಟರಿಸ್ಟಿಕ್. ಅದು ಅದೊಂದು ಇಲ್ಲದೆ ಹೋದರೆ ಏನೇ ಇದ್ದರೂ ಸರಿಯಲ್ಲ. ಒಬ್ಬ ಆನೆಸ್ಟ್ ಆಗಿರೋ ಕ್ಲರ್ಕು, ಕರಪ್ಟ್ ಆನೆಸ್ಟ್ ಕ್ಲರ್ಕ್ ಬೆಟರ್. ಆದ್ದರಿಂದ ಇದು ಈಗ ಕಾನ್ಸೆಪ್ಟ್ ಇಟ್ಕೋಬೇಕು. ವಿಷ್ಣು ಭಕ್ತಿ ಪರೋ ದೈವ ವಿಪರೀತ ತಥಾಸುರ. ದೇಶದಲ್ಲಿ ದೇಶಭಕ್ತಿ ಒಂದಿದ್ದರೆ ಎಂದೂ ದೇಶದ್ರೋಹದ ಕೆಲಸ ಹೇಗೆ ಮಾಡೋದಿಲ್ವೋ, ವಿಷ್ಣು ಭಕ್ತಿ ಇದ್ದರೆ ದೈವದ್ರೋಹದ ಕೆಲಸ ಮಾಡೋದಿಲ್ಲ. ಆದ್ದರಿಂದ ಅವನು ಸಾತ್ವಿಕ. ಹೌದು, ಕಥಾಲಕ್ಷಣ. ಕಥಾಲಕ್ಷಣ ವಿಷ್ಣು ಭಕ್ತಿ ಸರ್ವೇಷಾಂ ಸದ್ಗುಣಾನಾಂ ಸ್ವಲಕ್ಷಣ. ಎಲ್ಲ ಸದ್ಗುಣಗಳಿಗೂ ಗುಣ ಯಾವುದು ಅಂದರೆ ವಿಷ್ಣು ಭಕ್ತಿ. ಬಲ ಇದೆ ವಿಷ್ಣು ಭಕ್ತಿ, ಜ್ಞಾನ ಇದೆ ವಿಷ್ಣು ಭಕ್ತಿ. ಪ್ರತಿಯೊಂದು ಗುಣಕ್ಕೂ ಭಾನುವಂತ. ಅವನು ಭಾರಿ ಶ್ರೀಮಂತ ದೇಶಭಕ್ತ, ಭಾರಿ ಶ್ರೀಮಂತ ಸ್ಟೂಡೆಂಟು, ಭಾರಿ ಆನೆಷ್ಟು ಶ್ರೀ ಸ್ಟೂಡೆಂಟು, ಭಾರಿ ಆನೆಷ್ಟು ವ್ಯಾಪಾರಿ, ಭಾರಿ ಆನೆಷ್ಟು ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್. ಅದು ಗೊತ್ತಾಯ್ತಾ? ಅದೇ ರೀತಿ ವಿಷ್ಣು ಭಕ್ತಿ ಎಲ್ಲದಕ್ಕೂ ಕಾಮನ್ ಫ್ಯಾಕ್ಟರ್. ಕುಂಭಕರ್ಣ ಅವರ ಭಾರಿ ಬಲಾಢ್ಯರು, ವಿಷ್ಣು ದ್ರೋಹಿಗಳವರು. ಏನಾಯ್ತದೋ, ಆ ಬಲಕ್ಕೇನಿಲ್ಲ, ಬೆಲೆ ಇಲ್ಲ, ಎಲ್ಲ ಕೆಟ್ಟೋಯ್ತು. ಇವತ್ತು ಯಾರು ಬಿನ್ ಲ್ಯಾಂಡನ್ನವರು ಯಾರು ಕೂಡ ಅವನ್ನ ಎಷ್ಟು ಅಬ್ಬಾ ಏನು ಭಾರಿ ಬುದ್ಧಿವಂತ ಅಂತ ಯಾರು ಹೊಗಳಲ್ಲ ಅವನ್ನ. ಯಾತಕ್ಕೆ? ಡಿಸ್ಟ್ರಕ್ಟಿವ್ ಆದ್ದರಿಂದ ಅವನು ಭಾರಿ ದುಷ್ಟ ಅಂತಲೇ ಕರೆಯೋರು. ಪರ್ವರ್ಟೆಡ್, ಪರ್ವರ್ಟೆಡ್ ಇಂಟೆಲಿಜೆನ್ಸ್, ನೋ ಇಂಟೆಲಿಜೆನ್ಸ್. ಅದು ಇಲ್ಲದೇ ಇರೋದು ಎಷ್ಟೋ ಬೆಟರ್ ಅದು. ಸ್ಮತ್ ಇದರ ಆದ್ದರಿಂದಲೇ ಎಲ್ಲರೂ ಒಂದೇ ರೀತಿ ಇಲ್ಲ. ವಿಪರೀತ ಅಂದರೆ ಆಪೋಸಿಟ್, ವಿಪರೀತ ಜ್ಞಾನ ವಿಪರೀಯ ಅಂತ ಹೇಳಿಲ್ಲ, ಆಪೋಸಿಟ್. ಅಂದರೆ ವಿಷ್ಣು ಭಕ್ತಿ ಇಲ್ಲದಿರಬೇಕು ಅಂದರೆ ಏನರ್ಥ? ವಿಷ್ಣು ದ್ವೇಷ ಇರಬೇಕು ಅಂತ ಅರ್ಥ. ಗೊತ್ತಾಯ್ತಾ? ವಿಷ್ಣು ಭಕ್ತಿ ಇಲ್ಲದಿರಬೇಕೆ ನೆಗೆಟಿವ್ ಸೆನ್ಸ್ ಅಂತ ತಗೋಬಾರ್ದು. ವಿಷ್ಣು ದ್ವೇಷ, ವಿಷ್ಣು ಭಕ್ತಿ ಇದ್ದರೆ ಹೇಗೆ ಅವನು ಸಜ್ಜನನೋ, ವಿಷ್ಣು ದ್ವೇಷ ಇದ್ದರೆ ಅವನು ದುರ್ಜನ. ಎರಡು ಮಧ್ಯೆ ಇದ್ದಾಗ ಅವನೇನಾಗ್ತಾನೆ? ಅವನು ರಾಜಸ. ಈ ಮೂರು ಕ್ಲಾಸಿಫಿಕೇಷನ್ ಇರೋದು. ಆಪೋಸಿಟ್ ಬರೀ ಇಲ್ಲದಿರ್ಬೋದು, ನೆಗೆಟಿವ್ ಅಷ್ಟೇ ತೊಗೋಬಾರ್ದು. ವಿಷ್ಣು ಭಕ್ತಿ ಇಲ್ಲ ಅಷ್ಟೇ ಇಲ್ಲ, ವಿಷ್ಣು ದ್ವೇಷ ಸೇರಿಕೊಂಡಿದೆ. ಅವ್ರನ್ನ ಯಾರೋ ಗೊತ್ತಿಲ್ಲ ಬೇರೆ, ಐ ಹೇಟ್ ಹಿಮ್ ಬೇರೆ. ಹೇಟ್ ಅಂತ ಹೇಳಿದಾಗ ಅದು ದ್ವೈರ ಇದೆ. ಇನ್ನು ನ್ಯೂಟ್ರಲ್ ಇದ್ದಾನೆ, ಎರಡೂ ಇಲ್ಲ, ಭಕ್ತಿನೂ ಇಲ್ಲ ದ್ವೇಷನೂ ಇಲ್ಲ. ಅದಕ್ಕೆ ಹೇಳಿದ್ದು ಅವನು ರಾಜಸ. ಅವನು ಹೇಳಿದ್ದು ಈ ಗುಡಿ ಬಂದು ಈ ಗುಡಿಗೂ ಬರ್ತಾನೆ. ಇವತ್ತು ಗುಡಿ ಬೇಡ, ಗುಡಿ ಬೇಡಕ್ಕೂ ತಯಾರು, ಎರಡಕ್ಕೂ ತಯಾರು. ಸಂಧ್ಯಾನೆ ಮಾಡಿದ್ರೆ 5 ತಾಸು ಮಾಡ್ತಾನೆ. ಇದರ ಜನ್ಮದಲ್ಲೂ ಬಂದು ಬೊಳಸ್ಗಟ್ಲೆ ಮಾಡೋದೂ ಇಲ್ಲ. ಫ್ರೆಂಡ್ಸ್ ಆಗೋ ಹಾಗೆ ಕೆಲವು ಹಾಗಿರ್ತಾರೆ. ಅಲ್ಲಿ ಹೋಗಿ ಎಲ್ಲ ಅನುಕೂಲಿತ್ತು ಮಾಡಿ, ಏನು ಕಡೆ ಏನೂ ಆಗಲೇ ಇಲ್ಲ, ಬಿಟ್ಟುಬಿಟ್ಟೆ ಅಂತ ಹೇಳ್ಬಿಟ್ಟು. ಇದು ಹಾಗಲ್ಲ, ಅಲ್ಲೂ ನಾನು ಮಾಡಿದೆ. ಅದೇನಿದೆ ಅವನಿಗೀಗ ಮಾಡಿದ ಸಂಧ್ಯಾ ಬಂದಿನಿ, ಗೊತ್ತಾಗಿದ್ದೇನೋ ದೈವ ಭಕ್ತಿ. ಯಾಕೆ? ಭಕ್ತಿ ಇದ್ದಿದ್ದಕ್ಕೆ ಏನು ಮಾಡಿದೆ ಅವನು? ಇಲ್ಲಿ ಮಾಡ್ತಾನೇ ಇರಲಿಲ್ಲ. ನಾವು ನಮಗೆ ಬೇಕಾದ ಕೆಲಸವನ್ನು ಎಷ್ಟು ಕಷ್ಟಪಟ್ಟಾರು ಮಾಡ್ತೀವೋ ಇಲ್ವೋ. ಸಂಧ್ಯಾ ಒಂದು ಯಾತಕ್ಕೆ ಬಿಟ್ಟ ಅಂದರೆ ಭಕ್ತಿ ಇಲ್ಲ, ಬಿಟ್ಟುಬಿಟ್ಟು ಅಷ್ಟೇ. ಯಾತಕ್ಕೆ ಮಾಡಿದೆ ಅಂದರೆ ಅನುಕೂಲ ಇತ್ತು, ಮಾಡಿದರೆ ಸ್ವಲ್ಪ ಬೆನಿಫಿಟ್ ಇದೆ ಅಂತ ಕಾಣಿಸ್ತು, ಮಾಡಿಬಿಟ್ಟು ಅಷ್ಟೆ. ದಕ್ಷಿಣ ಬರೋದ್ರಲ್ಲಿ ನೋಡ್ತಾ ಬಂದರು, ಸ್ವಲ್ಪ ಬೆನಿಫಿಟ್ ಇದೆ ಅಂತ ತಿಳ್ಕೊಂಡ. ಅದೆಲ್ಲ ಲೌಕಿಕ ಆಗೋಯ್ತು, ಯಾರಿಗೂ ಅದು ಯಾವುದೂ ಗೊತ್ತಿಲ್ಲ ಅವನಿಗೆ. ವಿಷ್ಣು ಭಕ್ತಿ ಮಾಡಬೇಕು, ಮಾಡಬೇಕಷ್ಟೆ. ಮಾಡಿಲ್ಲ, ಅವಳಿವರಿಗೆ ಊಟ ಇಲ್ಲ ಅಷ್ಟೆ. ಕ್ಲೋಸ್. ನನು ಏ ಮೇ ಮತವನು ತಿಷ್ಠಂತೆ ನಾನು ತಿಷ್ಠಂತೆ ಇತಿ ದ್ವೈವಿಧ್ಯ ಮುಕ್ತಂ. ಯಾರು ಮತವನ್ನು ನಡೆಸ್ತಾರೋ, ಯಾರು ನಡೆಸೋದಿಲ್ಲೋ ಅಂತ ಎರಡು ಹೇಳಿದೆಯಲ್ಲ, ಯಾತಕ್ಕೆ ಹೇಳಿದೆ ಅಂದರೆ ಏತದ್ ಅಯುಕ್ತಂ, ಕಾರಣಾಭಾವ, ಯಾಕೆ ಕಾರಣ ಬೇರೆ ಮಾಡ್ತಿ ಅಂತ ಹೇಳ್ತಾರೆ, ಕಾರಣ ಇದೆ. ಇತ್ಯಾಶಂಕ್ಯ ಆಶಂಕಾ ಪರಿಹಾರಾಯ ಸತ್ವ ತಮಸ್ವಭಾವ ಏವ ಕಾರಣಮಿತ್ಯಾಹ ದ್ವಾವಿತಿ. ಸತ್ವಸ್ವಭಾವ ದೈವಿ ಸಂಪತ್ತು, ತಮಸ್ವ ಆಸುರಿ ಸಂಪತ್ತು. ಭೂತಾನಾಂ ಜೀವಾನಾಂ ಸರ್ಗೌ ದ್ವಾವೇವ ತೌ ಕೌ, ಅವು ಯಾವುದು ಅಂದರೆ ದೈವ ಆಸುರಶ್ಚ. 16ನೇ ಅಧ್ಯಾಯ ಪೂರ್ತಿ ಅದೇ ಭಗವದ್ಗೀತೆ. ದೈವ ಶಬ್ದೋ ಮುಕ್ತಿ ಯೋಗ್ಯ ಸಾತ್ವಿಕ ಜನವಾಚಕ. ಇಲ್ಲಿ ದೈವ ಶಬ್ದಕ್ಕೆ ದೇವತೆಗಳು ಅಂತ ಅರ್ಥ ಮಾಡಬಾರ್ದು. ಏನಂತ ಅರ್ಥ ಮಾಡಬೇಕು? ಸಾತ್ವಿಕರು ಅಂತ ಅರ್ಥ ಮಾಡಿ. ಎಲ್ಲ ಸಾತ್ವಿಕರೆಲ್ಲ ಸೇರ್ಕೊ, ಇಲ್ಲ ದೇವತೆಗಳು ಮಾತ್ರ ಆಗಿಬಿಡ್ತಾರೆ, ದೇವತೆಗಳು ಮಾತ್ರ ಅಲ್ಲ, ಸಾತ್ವಿಕ ಎಲ್ಲ ಚೇತನರೂ ಸೇರ್ತಾರೆ. ಆಸುರ ಶಬ್ದ ಹಾಗೆ, ರಾಕ್ಷಸರು ಅಂತ ಅಷ್ಟೇ ಅಲ್ಲ, ತದಯೋಗ್ಯತಾ ಇಲ್ಲಿದೆ, ತದಯೋಗ್ಯತಾ ಮತ್ ಅಸಜ್ಜನ ವಾಚಕ. ಯೋಗ್ಯತೆ ಯಾರಿಲ್ಲ ಅಲ್ಲ ಅವರೆಲ್ಲ ಅಸಜ್ಜನರು, ಅವರಿಗೆ ಆಸುರ ಶಬ್ದಕ್ಕೆ ಅಸಜ್ಜನರು ಅಂತ ಅರ್ಥ. ಕೆಲವು ನಾವೇ ಹೇಳ್ತೇವೆ ಅವನೊಬ್ಬ ರಾಕ್ಷಸ ಅಂತ ಹೇಳಿದ. ರಾಕ್ಷಸ ಶಬ್ದಕ್ಕೆ ಯಾವ ಅರ್ಥದಲ್ಲಿ ರಾಕ್ಷಸ ಅಲ್ಲ ಅವನು? ವಿಕಾರ ರೂಪ, ದೊಡ್ಡ ಇದು ಕೋರೆಗ ಅವೆಲ್ಲ ಏನೂ ಇಲ್ಲ, ಬಟ್ ಅವನ ನೇಚರ್ ಎಂಥದ್ದು? ರಾಕ್ಷಸ. ಅವ್ರು ಅಷ್ಟು 40 ಕೊಂದು ಹಾಕಿ ಅಂದ್ರೆ ಮನುಷ್ಯರು ಅಂತ ಕರೀತಾರೆ ಯಾರು ಅವ್ರನ್ನ, ರಾಕ್ಷಸ ಅಂತಲೇ ಕರೆಯೋ. ಇನ್ನೂ ಒಳ್ಳೆ ಕೆಲಸ ಮಾಡ್ತಾನೆ ಅವ್ರು, ಮನುಷ್ಯರಲ್ಲಿ ದೇವತೆಗಳು ಅಂತಾರಲ್ಲ, ದೇವತೆಗಳು ಅವರು ಎಂತ ಮನುಷ್ಯ ಅಂತ ಕರೀಲೇಬಾರ್ದು ಅವ್ರನ್ನ. ದೇವಸ್ವಭಾವೋ ದಿವಿಜ ದುರ್ಮೋಯಂ ಇಷ್ಟಪ್ರದೋಮೇ ಸತತಂ ಸಭೂಯಾ, ಆ ಅರ್ಥ ಆಗುತ್ತೆ. ದೈವ ಶಬ್ದೋ ದೈವೋ ವಿಷ್ಣು ಭಕ್ತಿಯುತೋ ಯಥಾ ತಥಾ ಆಸುರೋ ವಿಪರೀತ ವಿಷ್ಣುದ್ವೇಷಪರ ಇತ್ಯರ್ಥ. ಸೊ ವಿಷ್ಣು ಭಕ್ತಿ ಇರೋದು ಇವ್ರದ್ದಾದರೆ ವಿಷ್ಣು ದ್ವೇಷ ಇರೋದು ಅವರದ್ದು. ಯಥೋಕ್ತಂ ಭಾಷ್ಯ, ಇದೆಲ್ಲ ಆಚಾರ್ಯರು ಭಾಷ್ಯದಲ್ಲಿ ಹೇಳಿದ್ದಾರೆ, ಅಲ್ಲಿ ಅದೇ ಭಾಷ್ಯದೊಳಗೆ ಅದು ಗೀತಾ ಶ್ಲೋಕ, ಅದು ಭಾಷ್ಯ. ದೈವೀಮೇವ ಸಂಪತ್ತಿಂ ದೇವಾಃ ಅಭಿಗಚ್ಛಂತಿ ಆಸುರೀಮೇವ ಚ ಆಸುರಾಃ ನೈತಯೋರಭಿಭವಃ ಕದಾಚಿತ್ ಸ್ವಭಾವಯೇವ ಹ್ಯವತಿಷ್ಠತೆ ಇತಿ. ಇಲ್ಲೊಂದು ಪ್ರಶ್ನೆ ಹಾಕ್ಕೊಂಡು ಉತ್ತರ ಕೊಟ್ಟರು. ಹಾಗೆ ಈ ಜನ್ಮದಲ್ಲಿ ದೈವಿ ಸಂಪತ್ತು, ಮುಂದಿನ ದಿನದಲ್ಲಿ ಆಸುರಿ ಸಂಪತ್ತು ಆಗಬಹುದಾ ಅಂದರೆ ಇಲ್ಲ. ದೇವತೆ ಯಾವ ರೀತಿ ಕಂಟಿನ್ಯೂ ಆಗ್ತಾನೆ ಅದೇ ರೀತಿ ಕಂಟಿನ್ಯೂ ಆಗ್ತಾನೆ, ದೈವ ರಾಕ್ಷಸ ಅದೇ ರೀತಿ ಕಂಟಿನ್ಯೂ ಆಗ್ತಾನೆ. ಆದ್ದರಿಂದ ಸ್ವಭಾವ ಮತ್ತು ಬದಲಾಗೋದಿಲ್ಲ ಅಂತ ಅರ್ಥ. ನಾವು ಕೂಡ ಕೇಳಬೇಕಾದ್ರೆ ಏನು ಮಾಡ್ತೇವೆ, ಏನೇ ಓದ್ತಿದ್ದಿದ್ರು ಫಸ್ಟ್ ಇಯರ್ ಇಂಜಿನಿಯರಿಂಗ್ ಅಂದ, ನೆಕ್ಸ್ಟ್ ಇಯರ್ ಸಿಕ್ಕ, ಸೆಕೆಂಡ್ ಇಯರ್ ಅಂದ, ಇದು ಮೆಡಿಕಲ್ ಅಂತ ಕೇಳೋದಿಲ್ಲ ಯಾರು ಕೂಡ, ಏನಂತಾರೆ ಅದಕ್ಕೆ? ಓ ಇಂಜಿನಿಯರಿಂಗ್. ಯಾಕೆ ಎಲ್ಲಿ ಯಾವ್ದು ಕಂಟಿನ್ಯೂ ಆಗಬೇಕೀಗ? ಅದೇ ಕಂಟಿನ್ಯೂ ಆಗೋದು. ಅದು ಸಾಮಾನ್ಯವಾಗಿ ಕೆಲವರು ಎಲ್ಲೋ ಒಂದು 1000 ಸಿಗುತ್ತೆ ಎಂಥವ್ರವರು, ಇಲ್ಲ ಅದು ಬಿಟ್ಬಿಟ್ಟು ಯಾರಾದ್ರು ಬೇರೆ ಸೇರಿದ್ರೆ ಹೇಳ್ಬೋದು. ಆ ಬಟ್ ಅದು ಲೌಕಿಕದಲ್ಲಿದೆ, ದೇವರ ಸರ್ಕಾರದಲ್ಲಿಲ್ಲ. ಅದೇನದು? ಒಂದೊಂದು ಪ್ರತಿಯೊಬ್ಬರು ಅದೇನೇ ಹೋಗ್ತಾರೆ. ಅದಕ್ಕೇ ಪುರಾಣದ ಕಥೆ ಹೇಳಿತ್ತು, ಹಿರಣ್ಯಕಶಿಪು ಅದರ ಕಥೆಗಳೆಲ್ಲ ಹೇಗೆ ರಿಪೀಟ್ ಆದವು, ಪ್ರಹ್ಲಾದ ಎಲ್ಲ ಹೇಗೆ ರಿಪೀಟ್ ಆದವು, ಎಲ್ಲ ನೋಡ್ತಾ ಹೊರಟುಬಿಟ್ರೆ ಚೇಂಜ್ ಆಗಿಲ್ಲ ಅಂತ. ಎಲ್ಲಿ ಚೇಂಜ್ ಆದಂತೆ ಕಾಣುತ್ತೆ ಅಲ್ಲಿ ಏನಿರುತ್ತೆ? ಎಕ್ಸ್ಟರ್ನಲ್ ರೀಸನ್ ಇರುತ್ತೆ. ಅದು ಹೋದ ತಕ್ಷಣ ಮತ್ತೆ ಬಂದುಬಿಡ್ತಾರೆ ಅಷ್ಟೆ. ತಥಾ ಜೀವದ್ವಯಾವೇಶ ಅಥವಾ ಪ್ರಾರಬ್ಧ ಅವೆಲ್ಲ ಸೇರ್ಕೊಂಡ್ಬಿಟ್ಟೆ. ಹಾಂ ಅದು ಸ್ವರೂಪ ಅಲ್ಲ, ಅದೇನಾಯ್ತು 50 ವರ್ಷದವರು ಮಾಡದೇ ಇರೋದು ಒಂದು ಕಾರಣ ಇತ್ತು, ಮಾಡೋದಕ್ಕೂ ಒಂದು ಕಾರಣ ಇತ್ತು. ಅದರಲ್ಲೂ ಕೂಡ ಎರಡಿದೆ. ಮತ್ತೆ ಕೆಲವರು ಹೇಗೋ ಕೆಲವರು ನಾನು ನೋಡಿದ್ದೇನೆ, ರಿಟೈರ್ ಆದ ತಕ್ಷಣ ಮಾಡಿ ವೈದ್ಯಕರ ಬಿಡ್ತಾರೆ, ಅದಕ್ಕೆ ಅಂದರೆ ಅಲಂಕಾರ ಕೊಡಿಸ್ತಾರೆ, ಶ್ರಾದ್ದಕ್ಕೆ ಕರೀತಾರೆ, ಇದು ಬೇರೆ. ಅವ್ರು ಚೇಂಜ್ ಆಗಿಲ್ಲ, ಆ್ಯಕ್ಚುಲಿ ಇರೋದು ಹಾಗೆ ಇದೆ, ಯಾವ ಚೇಂಜ್ ಆಗಿಲ್ಲ, ಫಿಸಿಕಲ್ ಚೇಂಜ್ ಆಗಿತ್ತು, ಅದಕ್ಕೆ ಬೆನಿಫಿಟ್ ಎಲ್ಲ ಸಿಗ್ತದೆ ಅಂತೆ. ಕೆಲವರು ಅಲಂಕಾರ ಯಾವುದೂ ಇಲ್ಲ, ನಾ ಇಷ್ಟಿಷ್ಟು ತಪ್ಪು ಮಾಡ್ತಿದ್ದೆ ಇನ್ನೇ ಸರಿ ಮಾ ಅಂಥವ್ರು ಇದ್ದಾರೆ. ಅಲಂಕಾರಕ್ಕೆ ಯಾವುದಕ್ಕೆ ಹೋಗಿಲ್ಲ, ನಾನು ಸರಿಯಾಗಿರ್ತೀನಿ, ಇಷ್ಟ ಇರ್ತದೆ ನನಗೆ, ಯಾವುದು ಬೇಕಿಲ್ಲ, ನೀನು ಹ್ಯಾಪಿಯಾಗಿದ್ದೇನೆ ಅಂತ. ಅದು ಗ್ರೇಟ್ ಅದು. ಕೆಲವರು ಇದಾಗೋದು ಬೇರೆ, ಅದಾಗೋದು ಎಲ್ಲ ಟೈಪು ಸಿಗ್ತಾರೆ ನಮಗೆ. ಕೆಲವರು ಬಿಡೋರು ಸಿಗ್ತಾರೆ ಡೆಸ್ಪರೇಟ್ ಆಗಿ, ಕೆಲವು ಸಲ ಒಂದು 3-4 ಸಿಟ್ಟು ಬಂದ್ಬಿಡ ಆಮೇಲೆ ಮತ್ತೆ ಸರಿ ಹೋಗ್ಬಿಡ್ತಾರೆ, ಯಾರೋ ಬುದ್ಧಿ ಕೆಟ್ಟಿದ್ದು ಸರಿ ಹೋದೆ ಅಂತ ಹೇಳ್ತಾರೆ. ಅದಕ್ಕೇನೆ ಒಂದು ಯಾವಾಗಲೂ ಕೂಡ ಏನು ಮಾಡೋದಿಲ್ಲ, ಒಂದ್ಸಲ ಡಿಸೈಡ್ ಮಾಡಬಾರ್ದು. ಇದರಲ್ಲೂ ಕೂಡ 5 ಪರೀಕ್ಷೆ ಇದ್ದರೆ ಯಾವ ರೇಸ್ ತಗೋತಾರೆ, ಮೆರಿಟಲ್ಲಿ ಏನು ಮಾಡ್ತಾರೆ, ಒಂದ್ಸತಿ ಫಸ್ಟ್ ಕ್ಲಾಸು ಸೆಕೆಂಡ್ ಕ್ಲಾಸ್ ಟೀಚರ್ ಎಲ್ಲ ಬಂದಾಗ ಯಾವ ರೇಲಿ ತೊಗೊಂಡ್ಬಿಟ್ಟಾಗ ಅವ್ನು ಕ್ಯಾಲಿಬರ್ ಏನಂತ ಗೊತ್ತಾಗ್ಬಿಡುತ್ತೆ. ಯಾವಾಗಲೂ ಕೂಡ ಒಂದ್ಸರ್ತಿ ರೋಗ ಬಂದಿತ್ತು, ಏನಾಗಿತ್ತು, ಅವಾಗ ಕಡಿಮೆ ವರ್ಷ ಬಂದಿರುತ್ತೆ. ಬಟ್ ಅವ್ನು ಸ್ಟ್ಯಾಂಡರ್ಡ್ ಮಾಡಿ ಬಿಡಿದಷ್ಟು 4 ವರ್ಷ ಸರಿಯಾಗಿರುತ್ತೆ. ಒಂದ್ಸರ್ತಿ ಜಾಸ್ತಿ ಬಂದಿರುತ್ತೆ, ಕಡಿಮೆ ಇರುತ್ತೆ, ಇಲ್ಲ ಕಾಪಿ ಗಿಪಿ ಮಾಡಿರಬೇಕು ಅಂತ ಅರ್ಥ. ಈಗ ಒಂದ್ಸರ್ತಿ ಮಾತ್ರ ಹೇಗೆ ಬಂತು ಅವನಿಗೀಗ? ಎಲ್ಲೆಲ್ಲೂ ಇಲ್ಲ, ಒಂದ್ಸರ್ತಿ ಜಾಸ್ತಿ ಬಂದಿದೆ ಅಂದರೆ ಇದು ಅವನದು ನ್ಯಾಚುರಲಿ ಬ್ರೈಟ್ ಅಲ್ಲ ಅವನು. ಇದು ಈವನ್ ಸೈಂಟಿಫಿಕಲಿ ಕೂಡ ಮಾಡಬೇಕಾದ್ರೆ ಅದು ನಿಯಮಗಳು ಇರೋದು ಹಾಗೆ, ಯಾವರೇಜ್ ತೊಗೊಳ್ಳೋ ಉದ್ದೇಶನೇ ಅದು. ಅದಕ್ಕೆ ನಾವು ಕೂಡ ಏನು ಮಾಡಬೇಕಂದ್ರೆ ಎಂಟೈರ್ ಲೈಫ್ ನೋಡಬೇಕು. ನಮಗೆ ಗೊತ್ತಿದ್ದರೆ ನೋಡ್ಕೊತ ಕೊಡ್ಲಕ್ಕೆ ಹೋದ್ರೆ ನಮ್ಮ ಲೈಫ್ ಹೋಗ್ಬಿಡುತ್ತೆ. ಆದ್ದರಿಂದ ಪ್ರಸಂಗ ಬಂದರೆ ಅಷ್ಟೇ, ಇಲ್ಲರೂ ನೋಡೋಕೆ ರೆಸ್ಯೂಮ್ ನೋಡೋ ಉದ್ದೇಶ ಏನಂತ ಕೇಳಿದರೆ ಹಿಂದೆ ಎಲ್ಲ ಅರ್ಥ ಆಗುತ್ತೆ ಅವ್ರಿಗೆ, ಎಲ್ಲೆಲ್ಲಿ ಓದಿದ್ದಾರೆ, ಏನೇನು ಬಂದಿದೆ, ಪರ್ಸೆಂಟೇಜ್ ಹೇಗಿದೆ, ಹಿಂದಿನ ಹೇಗೆ ವರ್ಕ್ ಮಾಡಿದ್ದಾನೆ, ಅವೆಲ್ಲ ಅದ್ರ ಮೇಲೆ ಬೇಸಿ ಅಲ್ಲೂ ತಪ್ಪಾಗುತ್ತೆ. ಇಷ್ಟೆಲ್ಲ ಮಾಡಿದ್ರೆ ಏನಾಗುತ್ತೆ, ಕೆಲವು ಸಲ ಮೋಸ ಆಗಿಬಿಡುತ್ತೆ. ಬಟ್ ಅದು ಯಾವಾಗಲೂ ರೇರ್ ಅದು, ಆ ರೀತಿಯಾಗಿ ಜನರಲ್ಲಿ ರೇರ್, ದೇವರಿದ್ರಲ್ಲಿ ಮಾತ್ರ ಮೋಸ ಆಗೋದೇ. ಈ ಇತ್ತು ಹೇಳಿದೋಗಿದ್ದು ಇದೆಲ್ಲ ಒಪ್ಪದೆ ಹೋದರೆ ಜನ ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಿಲ್ಲ. ಆಚಾರ ಸಿದ್ಧಾಂತ ಒಪ್ಪದೆ ಹೋದರೆ ಜನಗಳನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ. ಸೊ ಆಚಾರ ಸಿದ್ಧಾಂತ ನಮಗೆ ಸ್ಪಿರಿಚುಯಲಿ ಎಕ್ಸ್ಪ್ಲೇನ್ ಮಾಡುತ್ತೆ, ಫಿಸಿಕಲಿ ಎಕ್ಸ್ಪ್ಲೇನ್ ಮಾಡುತ್ತೆ, ಪ್ರತಿಯೊಬ್ಬನ ಯಾಕೆ ಬಡವ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ, ಮತ್ತೆ ಶ್ರೀಮಂತ ಯಾತಕ್ಕೆ ಅದನ್ನು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಫಿಲಾಸಫಿ ಆನ್ಸರ್ಸ್ ಆಲ್ ಕ್ವೆಶನ್ಸ್, ಸಾಲ್ವ್ಸ್ ಆಲ್ ಪ್ರಾಬ್ಲಮ್ಸ್. ಉಳಿದೆಲ್ಲ ಇದಷ್ಟೇ. ನಮ್ಮಲ್ಲಿ ಸ್ಪೆಷಲ್ ಡಾಕ್ಟರ್, ನಮ್ಮಲ್ಲಿ ಏನಾಗಿದೆ ಗೊತ್ತಾ, ಈಗ ಸ್ಪೆಷಲಿ ಹಾರ್ಟ್ ಸ್ಪೆಷಲಿಸ್ಟ್ ಹೋಗಿಬಿಡ್ತಾರೆ, ಅವ್ನು ಟೆಸ್ಟ್ ಮಾಡೋದು ಯಾವುದನ್ನು, ಉಳಿದ ಕಡೆ ಅಲ್ಲಿ ಅಲ್ಲಿ ಹೋಗಿ ಅಂತ ಹೇಳ್ತೀವಿ, ಇಲ್ಲಿ ನೋಡೋದಿಲ್ಲ ಅಷ್ಟೇ. ಇನ್ನೊಬ್ಬನ ಏನು ಮಾಡ್ತಾನೆ, ಇದಕ್ಕೆ ಹೋದರೆ ಕಿಡ್ನಿ ಹೋದ್ರೆ ಕಿಡ್ನಿ ಎಷ್ಟು, ಕಿಡ್ನಿ ಇಸ್ ಆಲ್ ರೈಟ್, ಉಳಿದು ನನಗೆ ಗೊತ್ತಿಲ್ಲ, ಕಳಿಸ್ಬಿಡ್ತಾನೆ ಆ ಥರ. ಬಟ್ ಎಕ್ಸ್ಪರ್ಟ್ ಜನರಲ್, ಅದಕ್ಕೆ ಜನರಲ್ ಫಿಸಿಷಿಯನ್ ಭಾರಿ ಇಂಪಾರ್ಟೆಂಟ್. ಅದೇನು ಮಾಡ್ತಾನೆ, ಎಂಟೈರ್ ನೋಡ್ತಾನೆ. ಇವತ್ತು ಆ ಕಾನ್ಸೆಪ್ಟ್ ಹೋಗಿಬಿಟ್ಟಿದೆ ಇವೆಲ್ಲ ಬಂದಮೇಲೆ, ಅವ್ನು ಹೇಳ್ತಾ ಮತ್ತೆ ಆತ ರೆಫರ್ ಮಾಡ್ತಾನೆ ಯಾರ ಹತ್ರ ಹೋಗಿ, ಅದು ಕರೆಕ್ಟಾಗಿರುತ್ತೆ. ತಾರೇಡಿ ಸೆಂಡ್ ಮಾಡ್ಕೊಂಡು ಹೋಗಬಾರ್ದು, ಆತ ರೆಫರ್ ಮಾಡ್ತಾನೆ, ಕೆಲವೆಲ್ಲ ಬೇರೆದಾಗಿರುತ್ತೆ. ಅದು ತುಂಬ ಸೇಫ್ ಅದು, ಅವ್ರು ಫಿಸಿಷಿಯನ್ ಯಾರಾದ್ರು ನಂಬರ್ ಒನ್ ಸಿಕ್ಕಿಬಿಟ್ರೆ ತುಂಬ ಪ್ರಾಬ್ಲಮ್ ಸಾಲ್ವ್ ಆಗಿಬಿಡುತ್ತೆ, ಅಲ್ಲಿ ಹೋದರೆ ಮೋಸ ಆಗಿಬಿಡುತ್ತೆ ಅಷ್ಟೆ. ಅದೇ ರೀತಿಯೇ ಫಿಲಾಸಫಿ ಏನದು, ಎಂಟೈರ್ ಇದ್ರ ನೋಡೋ ಹಾಗೆ, ಎಂಟೈರ್ ನೋಡುತ್ತೆ ಫಿಲಾಸಫಿ, ಇನ್ ಎಂಟೈರಿಟಿ ನೋಡೋದು ಫಿಲಾಸಫಿ. ಆದ್ದರಿಂದ ನಿಮ್ಗೆ ಕರೆಕ್ಟ್ ಆನ್ಸರ್ ಸಿಗುತ್ತೆ. ಬೇರೆಯವ್ರದೆಲ್ಲ ಪಾರ್ಷಿಯಲ್, ಅವ್ರು ಹಾರ್ಟ್ ಅಟ್ಯಾಕ್ ಇಲ್ಲ ಅಂತ ಹೇಳಿದ, ಕಿಡ್ನಿಯಿಂದ ಸತ್ತು ಹೋದ ಕೊನೆಗೆ, ಕಿಡ್ನಿಯಿಂದ ಹಾರ್ಟಿಂದ ಸತ್ತು ಹೋದ. ಬಟ್ ಜನರಲ್ ಫಿಷ್ ಏನು ಮಾಡಿ ಎಲ್ಲದನ್ನು ಕಂಡುಹಿಡಿಯೋದ್ರಿಂದ ಅವನಿಗೇನಾಗುತ್ತೆ, ನಾವು ಹುಷಾರಾಗಿರೋ ಭಾರಿ ಅನುಕೂಲ ಆಗುತ್ತೆ. ಸೊ ಫಿಲಾಸಫಿ ಎಂಬುದು ಇಟ್ ಆನ್ಸರ್ಸ್ ಆಲ್ ಪ್ರಾಬ್ಲಮ್ಸ್. ಅದಕ್ಕೆ ಹೇಳ್ತಾರೆ, ದೈವಮಿವ ದೈವಮೇವ ಸಂಪತ್ತಿಂ ದೇವಾಹ ಅಭಿಗಚ್ಚಂತಿ ಆಸುರೇಮೇವ ಚ ಆಸುರಾಹ ನೇತರೋ ಅಭಿಭವ ಕದಾಚಿತ್. ಅಲ್ಲಿ ರಾವಣನ ಮಗ ಅಕ್ಷಕುಮಾರ, ಇಲ್ಲಿ ಲಕ್ಷಣ ದುರ್ಯೋಧನ ಮಗ, ಸೇಮ್ ಅದೇ ಕಂಟಿನ್ಯೂ ಆಯಿತು, ಗೊತ್ತಾಯ್ತಾ. ಅದೇ ರೀತಿಯಲ್ಲಿ ಅವನು ದುಶ್ಯಾಸನ ಇಂದ್ರದಿತ್ತು, ಇಲ್ಲಿ ದುಶ್ಯಾಸನ, ಅಲ್ಲಿ ರಾವಣನ ಮಗ, ಇಲ್ಲಿ ದುರ್ಯೋಧನ ತಮ್ಮ, ಅದೆಲ್ಲ ನೋಡ್ತಾ ಹೋಗಬೇಕು. ದೇವ ಕರ್ಣ ಇಲ್ಲಿ ಯಾಕೆ ಕೆಟ್ಟ ಪಕ್ಷಕ್ಕೆ ಬಂದ, ಆಮೇಲೆ ರಿಪೆಂಟ್ ಮಾಡ್ದ, ಅಲ್ಲಿ ದುರ್ಯೋಧನ ರಿಪೆಂಟ್ ಮಾಡಲಿಲ್ಲ, ದುಶ್ಯಾಸನ ರಿಪೆಂಟ್ ಮಾಡಲಿಲ್ಲ. ಯಾಕೆ, ಸ್ವಭಾವ ಇವ್ರದ್ದು ಹಾಗಲ್ಲ, ಓ ಅನ್ಯಾಯ ಆಯಿತು, ಯಾವುದೋ ಇದರಿಂದ ಒತ್ತಡಕ್ಕೆ ಸಿಕ್ಕ. ಇದೆಲ್ಲ ಯೋಚನೆ ಮಾಡ್ತಾ ಹೊರಟ್ರೆ ಕ್ಲಿಯರಾಗಿ ನಮಗೆ ಅದನ್ನು ಅರ್ಥ ಆಗುತ್ತೆ. ರಾಮಾಯಣ ಮಹಾಭಾರತ ಓದೋ ಉದ್ದೇಶ ಅದು, ಭಗವದ್ಗೀತಾ ಇದೇನದು ಥಿಯರಿ, ಅದೇನದು ಪ್ರಾಕ್ಟಿಕಲ್, ಓ ಕರೆಕ್ಟಾಗಿ ಹೊಂದುತ್ತೆ ಅಂತೇಳಿ. ಸ್ಕಾಂದೇ ಚ ಅಸುರ ಅಸುರೇಣೈವ ಸ್ವಭಾವೇನ ಚ ಕರ್ಮಣ ಇತಿ. ಸ್ವಭಾವೇನ ಚ ಕರ್ಮಣ ಅಂದರೆ ನೇಚರು ಹಾಗೆ ಕಂಟಿನ್ಯೂ ಆಗುತ್ತೆ, ಅವ್ರ ಕೆಲಸನೂ ಹಾಗೇನೆ ಮಾಡ್ತಾ ಇರ್ತಾರೆ, ಅವ್ರ ಕೆಲಸಗಳು ಕೂಡ ದೇವರಿಗೆ ವಿರುದ್ಧವಾದ ಕೆಲಸಗಳನ್ನೇ ಮಾಡ್ತಾರೆ, ಇದನ್ನು ಮಾಡೋದಿಲ್ಲ. ಅನುಕೂಲ ಇಲ್ಲ ಅಂತೇಳಿ ಒಳ್ಳೆಯ ಕೆಲಸ ಬಿಡ್ತಾರಲ್ಲ, ಅನುಕೂಲ ಇಲ್ಲದವರು ಕೆಟ್ಟ ಕೆಲಸ ಮಾಡೇ ಮಾಡ್ತಾರೆ. ಅದೇ ರೀತಿ ಅವನು ಕೆಟ್ಟ ಕೆಲಸ ಬಿಟ್ಟರೆ ಒಳ್ಳೆಯ ಕೆಲಸ ಬಿಡ್ತಾರೆ, ಒಂದಕ್ಕೊಂದು ವಿರುದ್ಧ ಇದ್ದೇ ಇರುತ್ತೆ, ಅದು ತಪ್ಪಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಅತ್ರ ವೀತಂ ಸರ್ವಂ ಕರ್ಮ ವಿಷ್ಣುಸ್ಮರಣ ಸಾಕೃತಮೇವ ಕರ್ತವ್ಯಂ, ಅದು ಮೇನ್ ಪಾಯಿಂಟ್ ಆಯಿತು. ಆಗ ಆ ವಿಷಯ ಮುಗಿದೋಯ್ತು ಅದು, ಯಾಕೆ ಎಲ್ಲರೂ ಯಾಕೆ ಮಾಡೋದಿಲ್ಲ ಅನ್ನೋದಕ್ಕೆ ಉತ್ತರ ಸಿಕ್ತು. ಈಗ ಇನ್ನೊಂದು ಕ್ವಶನ್ ಇದೆ, ಈಗ ಏನು ಕ್ವಶನ್ ಅಂದರೆ, ಎಲ್ಲ ಮಾಡ್ತೀವಿ, ಸಂಧ್ಯಾನೆ ಮಾಡ್ತೀವಿ, ಓಕೆ ಊಟ ಮಾಡ್ತೀವಿ, ಮನೆ ಎಲ್ಲ ಸರಿನೇ, ಮಧ್ಯೆ ಮಧ್ಯೆ ಸ್ಮೃತ ವಿಷ್ಣು ಅಲ್ಲಿ ಮತ್ತೆ ಮತ್ತೆ ಹೇಳ್ತೀರಿ, ಇದು ಮಾತ್ರ ಬಿಟ್ಬಿಡ್ತೀವಿ ಅಂತ ಕೇಳಿದರೆ ಅದು ಕೊಟೇಶನ್. ಸ್ಮರ್ತವ್ಯ ಸತತಂ ವಿಷ್ಣು ವಿಸ್ಮರ್ತವ್ಯೋ ನ ಜಾತತಿತ್ ಸರ್ವೇ ವಿಧಿ ನಿಷೇಧಾಶ್ಯು ಏತಯೋರೇವ ಕಿಂಕರಾಹ. ಸಬ್ಮಿಟ್ ಅಂದರೆ ಸಬ್ಮಿಟ್ ಆಲ್ ಪೇಜಸ್ ಅಂತ ಅರ್ಥ. ಎರಡು ಪೇಜ್ ತಗೊಂಡು ಎರಡು ಪೇಜ್ ಸಬ್ಮಿಟ್ ಮಾಡಿಬಿಟ್ರೆ ಅದು ಯಾರು ಕೂಡ ಮಾಡಲ್ಲ, ಯಾಕೆ ಟ್ಯಾಂಪರಿಂಗ್ ದಿ ಆನ್ಸರ್ ಸ್ಕ್ರಿಪ್ಟ್ ಅಂತೇಳಿ ಅದು ಕೇಸ್ ಆಗ್ತಾರೆ. ಅದಕ್ಕೆ ದೇವರಿಗೆ ಏನು ಸಂಪೂರ್ಣ, ಎಲ್ಲದನ್ನೂ ಸಂಪೂರ್ಣ ಮಾಡಬೇಕು, ಎಲ್ಲ ಕಾಲಕ್ಕೂ ಸ್ಮರಣೆ ಮಾಡಬೇಕು. ಇದು ತುಂಬ ದೊಡ್ಡದು, ತುಂಬ ಜನಕ್ಕೆ ಒಮ್ಮೆ ಮಾಡಿದರೆ ಸಾಕಲ್ಲ ಅಂತ ಭಾವನೆ ಇರ್ತದೆ. ಒಮ್ಮೆ ಮಾಡಿದ ಸಾಲದು ಯಾವಾಗಿರಬೇಕೋ, ಕ್ಯಾಶಿಯರು ಪ್ರತಿ ಸರ್ತಿ ಕೊಟ್ಟು ತೊಗೊಂಡಾಗಲೂ ಎಂಟ್ರಿ ಮಾಡಬೇಕು ಅವನು, ಒಂದೊಂದು ಎಂಟ್ರಿ ಮಾಡಿದರೆ ಸಾಕ ಅಂತ ಕೇಳಿದರೆ ತಪ್ಪದು. ಒಂದೊಂದಾದ್ರೆ ಒಂದು ಬಿಟ್ಟರು ಮಹಾಪರಾಧ. ಅಲ್ಲಿ ಪ್ರತಿಯೊಂದು ಹೇಗೆ ಅಕೌಂಟ್ ಮಾಡಬೇಕು, ಹಾಗೆ ಪ್ರತಿಯೊಂದು ಕರ್ಮನೂ ಏನು ಮಾಡಬೇಕು, ನಾವಾಗ ಸಬ್ಮಿಟ್ ಮಾಡಬೇಕು, ಅಕೌಂಟ್ ಮಾಡಿ ಸಬ್ಮಿಟ್ ಮಾಡಬೇಕು. ಅದು ಪುಣ್ಯನೋ ಪಾಪನೋ ಕ್ರೆಡಿಟೋ ಡೆಬಿಟ್ಟೋ ಸೇರಿಸ್ಬೇಕಲ್ಲ ಅಲ್ಲಿಗೆ. ಅಲ್ಲಿ ನಾಳೆ ದಿವಸ ನಾಡಿದ್ದು ಕಟ್ಟ, ಹಾಂ ಅಲ್ಲ ಮಹಾಭಾರತದಲ್ಲಿ ಬರುತ್ತೆ, ಅದು ಪದ್ಮಪುರಾಣದಲ್ಲಿ ಬರುತ್ತೆ ಆಚಾರ. ಅಲ್ಲಿ ಕೋಟ್ ಮಾಡಿದ್ದಾರೆ ತಾತ್ಪರ್ಯದಲ್ಲಿ, ಮತ್ತು ಇಲ್ಲಿ ಎರಡು ಕಡೆ ಕೋಟ್ ಮಾಡಿದ್ದಾರೆ. ಯಾವ್ದು ಬಂತು ಅದನ್ನು ಹೇಳ್ತೀನಿ ಹೇಳ್ತೀನಿ ನಾಡಿದ್ದು ನಾಡದ್ದು. ಹಾಂ ಹಾಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನಿರ್ಮಿತ.